ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1800-833-2231 ನಲ್ಲಿ ಈ ಸಂಖ್ಯೆಗೆ ಸಂಪರ್ಕಿಸಿ ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.
ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಓ 3:2. ನಾವು ಕಳೆದ ಸಂಚಿಕೆಯಲ್ಲಿ ದೇವರು ಯಾರನ್ನು ಮೂರ್ಖನು ಎಂಬುದಾಗಿ ಕರೆದಿದ್ದಾನೆ ಎಂಬುದರ ಬಗ್ಗೆ ನಾವು ನೋಡಿದೆವು. ಅದರಲ್ಲಿ ಶ್ರೀಮಂತನಾದಂಥ ಒಬ್ಬ ವ್ಯಕ್ತಿಯನ್ನು ದೇವರು ಮೂರ್ಖನೇ ಎಂಬುದಾಗಿ ಎರಡು ರೀತಿಯಲ್ಲಿ ಕರೆದಿರತಕ್ಕಂಥದ್ದನ್ನು ನಾವು ನೋಡಿದೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡುವವರಾಗಿದ್ದೇವೆ. ಅದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯೇ, ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ತೆಗೆದು ನಾವು ಈ ಒಂದು ಶ್ರೀಮಂತನ ವಿಷಯದಲ್ಲಿ ಆತ್ಮಿಕ ಪಾಠವನ್ನು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ನೀನು ನಮ್ಮ ಸಂಗಡಿಯರು, ಆತ್ಮನ ಮುಖಾಂತರವಾಗಿ ಮಾತನಾಡು, ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ನಾವು ಮನ ತಿರುಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಪ್ರಿಯ ಕೇಳುಗರೇ, ನಾವು ಹೀಗಾಗಲೇ ಆ ಶ್ರೀಮಂತ ಒಬ್ಬ ದೇವರನ್ನು ತಿಳಿದುಕೊಳ್ಳದ ಮೂರ್ಖನಾಗಿದ್ದನು ಎಂಬುದನ್ನು ನಾವು ನೋಡಿದೆವು. ಅದೇ ರೀತಿಯಲ್ಲಿ ಅವನೊಬ್ಬ ಐಶ್ವರ್ಯವಂತನಾದಂಥ ಮೂರ್ಖನಾಗಿದ್ದನು ಎಂಬುದಾಗಿ ನಾವು ನೋಡಿದೆವು. ಮೂರನೇದಾಗಿ, ಇವತ್ತಿನ ದಿನದಲ್ಲಿ ಅವನೊಬ್ಬ ಸ್ವಾರ್ಥದಿಂದ ಕೂಡಿದ ಮೂರ್ಖನು ಎಂಬ ವಿಚಾರವನ್ನು ನೋಡುವವರಾಗಿದ್ದೇವೆ. ಯಾಕೆ ಇವನು ಸ್ವಾರ್ಥದಿಂದ ಕೂಡಿದಂಥ ಮೂರ್ಖನಾಗಿದ್ದನು ಎಂಬುದಾಗಿ ನಾವು ನೋಡುವುದಾದರೆ, ಲೂಕನು ಬರೆದ ಪುಸ್ತಕ 12:17-18 ವಚನವನ್ನು ನಾವು ಗಮನಿಸುವುದಾದರೆ, ಆಗ ಐಶ್ವರ್ಯವಂತನು, ನಾನೇನು ಮಾಡಲಿ? ನನ್ನ ಬೆಳೆಯನ್ನೆಲ್ಲ ತುಂಬಿಡಲು ನನಗೆ ಸ್ಥಳವಿಲ್ಲವಲ್ಲ ಎಂದುಕೊಂಡನು. ಅವನು ಅಂದುಕೊಳ್ಳುವವನಾಗಿದ್ದಾನೆ. ಈಗ ನಾನು ಏನು ಮಾಡಲಿ ಎಂಬುದಾಗಿ ಯೋಚಿಸುತ್ತಿರುವಾಗ ಮುಂದಿನ ವಾಕ್ಯ ಹೀಗೆ ತಿಳಿಸುತ್ತದೆ, ನಾನೇನು ಮಾಡಬೇಕೆಂಬುದು ನನಗೆ ತಿಳಿದಿದೆ, ನನ್ನ ಕಣಜವನ್ನು ಕೆಡವಿ ದೊಡ್ಡ ಕಣಜವನ್ನು ಕಟ್ಟುವೆನು ಎಂದು ಹೇಳುವವನಾಗಿದ್ದಾನೆ. ಈ ವಾಕ್ಯವನ್ನು ನಾವು ಗಮನಿಸುವಾಗ ಲೂಕನು ಬರೆದ ಸುವಾರ್ತೆ 12:16-19 ತನಕ ನಾವು ಓದುವುದಾದರೆ, ಈ ವಾಕ್ಯಗಳಲ್ಲಿ ನಾನು, ನನ್ನ ಎಂಬ ವಿಚಾರ ಹೆಚ್ಚು ಕಡಿಮೆ 6 ಸಾರಿಗಿಂತ ಹೆಚ್ಚು ಸಾರಿ ಉಪಯೋಗಿಸಿರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಜ್ಞಾನೋಕ್ತಿ ಪುಸ್ತಕ 16:8 ವಚನದಲ್ಲಿ, ಹುಬ್ಬಿನಿಂದ ದೊಬ್ಬು, ಗರ್ವದಿಂದ ಭಂಗ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಆದರೆ ಇವನು ಹೇಳುವಂಥವನಾಗಿದ್ದಾನೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನೆಲ್ಲ ತುಂಬಿಡಲು ನನಗೆ ಸ್ಥಳವಿಲ್ಲವಲ್ಲ, ನಾನು ಮಾಡಬೇಕಾದದ್ದು ಅನೇಕ ಇದೆ, ನನಗೆ ನಾನೇ ತಿಳಿದಿದ್ದೇನೆ, ನನ್ನ ಕಣಜವನ್ನು ಕೆಡವಿ ಆ ಬಳಿಕ ನಾನು ಅನೇಕ ಎಂಬುದಾಗಿ, ನಾನು 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 ಎಂಬುದಾಗಿ ಈ ವಾಕ್ಯಗಳಲ್ಲಿ ಅವನು ಮತ್ತೆ ಮತ್ತೆ ಉಪಯೋಗಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇದು ಏನನ್ನು ತಿಳಿಸುತ್ತದೆ ಎಂದರೆ, ಅವನಲ್ಲಿ ಅನೇಕವಾದಂತಹ ಅಹಂಕಾರವಿತ್ತು ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆಂಗ್ಲ ಭಾಷೆಯಲ್ಲಿ ನಾವು ನೋಡುವುದಾದರೆ ಐ ಪ್ರಾಬ್ಲಮ್, ಇವನಿಗೆ ಒಂದು ನಾನು ಎಂಬುವಂತಹ ಸಮಸ್ಯೆ ಇವನಲ್ಲಿ ಕೂಡಿತ್ತು. ಆದ್ದರಿಂದಲೇ ಇವನನ್ನು ಸ್ವಾರ್ಥದಿಂದ ಕೂಡಿದ ಬುದ್ಧಿಹೀನ ಎಂಬುದಾಗಿ ನಾವು ಹೇಳಬಹುದಾಗಿದೆ. ಮತ್ತೆ ಅವನು ಹೇಳುವವನಾಗಿದ್ದಾನೆ, ಲೂಕನು ಬರೆದ ಪುಸ್ತಕ 12:19 ವಚನದಲ್ಲಿ ನಾವು ನೋಡುವುದಾದರೆ, ನನ್ನ ಆತ್ಮವೇ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅವನು ಹೇಳುವವನಾಗಿದ್ದಾನೆ ನನ್ನ ಆತ್ಮವೇ ಎಂಬುದಾಗಿ, ಇದು ಅವನ ಆತ್ಮವೇ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಎಜಿಕೇಲ್ನ ಪುಸ್ತಕ 18:4 ವಚನದಲ್ಲಿ ದೇವರು ತಿಳಿಸುವವರಾಗಿದ್ದಾರೆ, ಎಲ್ಲ ಆತ್ಮಗಳು ನನ್ನವೇ ಎಂಬುದಾಗಿ. ಆದರೆ ಇವನು ಹೇಳುವಂಥವನಾಗಿದ್ದಾನೆ, ಸ್ವಾರ್ಥದಿಂದ ಕೂಡಿದಂತಹ ಈ ಶ್ರೀಮಂತನು ಹೇಳುವಂಥವನಾಗಿದ್ದಾನೆ ನನ್ನ ಆತ್ಮ ಎಂಬುದಾಗಿ. ತಾನು ಒಬ್ಬ ಸ್ವಾರ್ಥಿಯಾಗಿದ್ದನು, ನನ್ನ ಆತ್ಮ, ನನ್ನ ವಸ್ತು, ನನ್ನ ವಿಚಾರಗಳು ಎಂಬುದಾಗಿ. ಆದರೆ ದೇವರು ಹೇಳುವಂಥವರಾಗಿದ್ದಾರೆ, ಎಲ್ಲ ಆತ್ಮಗಳು ನನ್ನವೇ ಎಂಬುದಾಗಿ. ನಾನು ದೇವರಿಗೆ ಸ್ವಂತ ಎಂಬುದನ್ನು ಅವನು ಮರೆತು ಬಿಟ್ಟಿದ್ದನು. ನಾನು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ, ನಾನು ದೇವರ ಸ್ವತ್ತು ಎಂಬುದನ್ನು ಅವನು ಮರೆತು ಬಿಟ್ಟುವಂಥವನಾಗಿದ್ದಾನೆ. ಕೊರಿಂಥದವರಿಗೆ ಬರೆದ 5:20 ವಚನದಲ್ಲಿ ನಾವು ಗಮನಿಸುವಾಗ ದೇವರು ಹೇಳುವಂಥವರಾಗಿದ್ದಾರೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕಾಯಕ್ಕೆ ಕೊಳ್ಳಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಿಸಲಿ ಎಂಬುದಾಗಿ ದೇವರು ಹೇಳುವಾಗ ಇವನು ಹೇಳುವಂಥವನಾಗಿದ್ದಾನೆ, ನಾನು ನಾನು ನನ್ನ ಸ್ವತ್ತು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಆದರೆ ದೇವರು ಹೇಳುವಂಥವರಾಗಿದ್ದಾರೆ, ನಿಮ್ಮನ್ನು ನನ್ನ ಸ್ವಂತ ರಕ್ತದಿಂದ ಕೊಂಡುಕೊಂಡಿದ್ದೇನೆ ಎಂಬುದಾಗಿ. ಆದರೆ ಇವನು ಅದನ್ನು ಅರ್ಥ ಮಾಡಿಕೊಳ್ಳದೆ ಇವನೊಬ್ಬ ಸ್ವಾರ್ಥದಿಂದ ಕೂಡಿದಂತಹ ಐಶ್ವರ್ಯವಂತನಾಗಿದ್ದನು. ಆ ಕಾರಣದಿಂದಲೇ ನನ್ನ ಆತ್ಮವೇ ಅನೇಕ ವರ್ಷಗಳವರೆಗೆ ನನಗೆ ಬಹಳ ಸರಕು ಇಡಲ್ಪಟ್ಟಿದೆ, ನೀನು ವಿಶ್ರಮಿಸಿಕೋ, ತಿನ್ನು ಕುಡಿ ಆನಂದವಾಗಿರು ಎಂದು ಹೇಳುವವನಾಗಿದ್ದಾನೆ. ದೇವರು ಹೇಳುವವರಾಗಿದ್ದಾರೆ. ಪ್ರಸಂಗಿ ಪುಸ್ತಕದಲ್ಲಿ ದೇವರು ನೀಡಿದಂತಹ ಆತ್ಮ ದೇವರ ಬಳಿಗೆ ಹೋಗ್ತಕ್ಕಂಥದ್ದಾಗಿದೆ. ಒಬ್ಬ ಮನುಷ್ಯನು ಸಾಯುವಾಗ ಮಣ್ಣು ಮತ್ತು ಶ್ವಾಸ ಎರಡನ್ನ ಸೇರಿಸಿಯೇ ದೇವರು ಆತ್ಮವಾಗಿ ಮಾಡಿದ್ದಾನೆ ಎಂಬುದನ್ನು ಈ ಒಂದು ಐಶ್ವರ್ಯವಂತನು ಅರ್ಥ ಮಾಡಿಕೊಳ್ಳದೆ ಇದ್ದನು ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಲೂಕನು ಬರೆದ ಪುಸ್ತಕ 12:17 ವಚನದಲ್ಲಿ, ನಾನೇನು ಮಾಡಲಿ ಎಂಬುದಾಗಿ ಅವನು ಹೇಳುವಂಥವನಾಗಿದ್ದಾನೆ. ಇದೇ ಪ್ರಶ್ನೆಯನ್ನು ಸತ್ಯವೇದಲ್ಲಿ ಬೇರೆ ಒಬ್ಬ ವ್ಯಕ್ತಿ ಕೇಳುವಂಥವನಾಗಿದ್ದಾನೆ. ಅಪೋಸ್ತಲರ ಕೃತ್ಯಗಳು 9:6 ವಚನದಲ್ಲಿ ನಾವು ನೋಡುವುದಾದರೆ, ಕರ್ತನೇ ನಾನೇನು ಮಾಡಲಿ, ನಿನ್ನ ಚಿತ್ತವೇನು ಎಂಬುದನ್ನು ಪೌಲನು ಮನ ತಿರುಗಿ ಕೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ರೀತಿ ಕೇಳುವಾಗ ಪೌಲನಿಗೆ ದೇವರು ಯಾವ ರೀತಿಯಲ್ಲಿ ಉತ್ತರವನ್ನು ಕೊಟ್ಟರು, ಅದೇ ರೀತಿಯಾಗಿ ಇವನಿಗೂ ಸಹ ದೇವರನ್ನ ಕೇಳಿದ್ದಂಥ ಪಕ್ಷದಲ್ಲಿ ದೇವರು ಉತ್ತರವನ್ನು ಕೊಡತಕ್ಕಂಥವರಾಗಿದ್ದರು. ಆದರೆ ಇವನು ದೇವರನ್ನ ಕೇಳುವುದನ್ನು ಮರೆತನು. ಆದರೆ ಪೌಲನಿಗೆ ದೇವರು ಅವನು ನಾನೇನು ಮಾಡಲಿ ಈಗ ಎಂಬುದಾಗಿ ಕೇಳುವಾಗ ದೇವರು ಹೇಳುವವರಾಗಿದ್ದಾರೆ, ನೀನೆದ್ದು ಊರಿನೊಳಗೆ ಹೋಗು, ನಾನು ಮಾಡಬೇಕಾದದನ್ನು ನಿನಗೆ ತಿಳಿಯಪಡಿಸುವೆನು ಎಂಬುದಾಗಿ ದೇವರು ಪೌಲನಿಗೆ ತಿಳಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಮತ್ತೊಂದು ಸಂದರ್ಭದಲ್ಲಿ ಆ ಪಂಚಶತಮ ದಿನದಲ್ಲಿ ಪೇತ್ರನು ಮತ್ತು ಬೇರೆ ಅಪೊಸ್ತಲರು ಮಾಡಿದಂಥ ಪ್ರಸಂಗವನ್ನು ಕೇಳಿದಂಥ ಜನರು ಏನು ಹೇಳುವವರಾಗಿದ್ದಾರೆ ಗೊತ್ತೇ? ಅಪೊಸ್ತಲರ ಕೃತ್ಯಗಳು 2:37 ಮನುಷ್ಯರೇ ಮತ್ತು ಸಹೋದರರೇ, ನಾವು ಏನು ಮಾಡಬೇಕು ಎಂದು ಹೇಳುತ್ತೀರಿ ಎಂಬುದಾಗಿ ಕೇಳುವಾಗ ಅವರು ಉತ್ತರವನ್ನು ನೀಡುವವರಾಗಿದ್ದಾರೆ, ನೀವೆಲ್ಲರೂ ಮನತಿರುಗಿ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ. ಆದರೆ ಅನೇಕ ಸಂದರ್ಭದಲ್ಲಿ ನಾವು ಸಹ ಈ ಮೂರ್ಖ ಐಶ್ವರ್ಯವಂತನ ರೀತಿಯಲ್ಲಿ ನಾವು ಮಾಡುವವರಾಗಿದ್ದೇವೆ. ನಮಗೆ ಏನಾದರೂ ಸಮಸ್ಯೆಗಳು ಬಂದಾಗ ನಾವು ಏನು ಮಾಡುತ್ತೇವೆ ಎಂದರೆ ದೇವರ ಬಳಿಯಲ್ಲಿ ಹೋಗಿ ನಾನೇನು ಮಾಡಲಿ ಸ್ವಾಮಿ ಎಂಬುದನ್ನು ಕೇಳುವುದಕ್ಕಿಂತ ಬದಲು ನಾವು ಅನೇಕ ಜನಗಳ ಮಧ್ಯದಲ್ಲಿ ಅನೇಕ ಬುದ್ಧಿಜೀವಿಗಳ ಮಧ್ಯದಲ್ಲಿ ಹೋಗಿ ನಾವೇನು ಮಾಡಲಿ ನನಗೆ ಈ ರೀತಿಯಾದಂಥ ಸಮಸ್ಯೆ ಇದೆ ಎಂಬುದಾಗಿ ನಾವು ಅವರ ಬಳಿಯಲ್ಲಿ ಹೇಳಿಕೊಳ್ಳುವಂಥವರಾಗಿದ್ದೇವೆ. ಆದರೆ ದೇವರ ಬಳಿಯಲ್ಲಿ ನಾವು ಹೇಳುವುದನ್ನು ಮರೆತು ಬಿಡತಕ್ಕಂಥವರಾಗಿದ್ದೇವೆ. ನಾವು ಯಾವಾಗ ದೇವರ ಬಳಿಯಲ್ಲಿ ಬಂದು ಪೌಲನ ರೀತಿಯಲ್ಲಿ ನಾನು ಏನು ಮಾಡಲಿ ಎಂಬುದಾಗಿ ಕೇಳುವಾಗ ದೇವರು ಪೌಲನಿಗೆ ಉತ್ತರಿಸಿದ ರೀತಿಯಲ್ಲಿ ನಮಗೂ ಸಹ ನಮ್ಮ ಪ್ರಶ್ನೆಗೆ ಉತ್ತರಿಸುವವರಾಗಿದ್ದಾರೆ. ನಾವೇನು ಮಾಡಲಿ ಎಂಬುದಾಗಿ ದೇವರ ಬಳಿಯಲ್ಲಿ ಕೇಳಬೇಕಾದರೆ ಸತ್ಯವೇದವನ್ನು ತೆಗೆದು ಓದುವಾಗ ಅದರಲ್ಲಿ ದೇವರ ಚಿತ್ತ ಏನು ಮಾಡಬೇಕೆಂಬುದನ್ನು ತಿಳಿಸಲ್ಪಟ್ಟಿದೆ. ಆದರೆ ನಾವು ಸತ್ಯವೇದವನ್ನು ಸಹ ಓದುವುದಿಲ್ಲ, ಪ್ರಾರ್ಥನೆಯನ್ನು ಸಹ ಮಾಡುವುದಿಲ್ಲ, ದೇವರ ಬಳಿಯಲ್ಲಿ ಸಹ ಕೇಳುವುದಿಲ್ಲ. ನಾವು ಈ ಐಶ್ವರ್ಯವಂತನ ರೀತಿಯಲ್ಲಿ ತಪ್ಪಾದಂಥ ಮೂರ್ಖತನದ ಕಾರ್ಯಗಳನ್ನು ಮಾಡುವಂಥವರಾಗಿದ್ದೇವೆ. ಆದರೆ ಪೌಲನ ಜೀವಿತದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾನು ಏನು ಮಾಡಲಿ ಎಂಬುದಾಗಿ ಅವನು ಕೇಳುವಾಗ ದೇವರು ಸರಿಯಾದ ಉತ್ತರವನ್ನು ಕೊಟ್ಟು ಅವನನ್ನು ಅವನ ಮೈಗೋಸ್ಕರ ಉಪಯೋಗಿಸಿದನು ಎಂಬುದಾಗಿ. ಆದರೆ ಈ ಮೂರ್ಖ ಶ್ರೀಮಂತನು ದೇವರನ್ನು ನಾನೇನು ಮಾಡಲಿ ಎಂದು ಕೇಳುವುದಕ್ಕಿಂತ ಬದಲು ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಳ್ಳುವಂಥವನಾಗಿದ್ದಾನೆ. ಇಷ್ಟು ಬೆಳೆ ಬೆಳೆದಿದೆ, ಧಾನ್ಯ ಯಥೇಚ್ಛವಾಗಿದೆ, ಈಗ ನಾನು ಏನು ಮಾಡಲಿ ಎಂಬುದಾಗಿ ಅವನು ಕೇಳುವಂಥವನಾಗಿದ್ದಾನೆ. ಆದ್ದರಿಂದ ಇವನನ್ನು ಸ್ವಾರ್ಥದಿಂದ ಕೂಡಿದಂಥ ಮೂರ್ಖನು ಎಂಬುದಾಗಿ ನಾವು ಕರೆಯಬಹುದಾಗಿದೆ. ಇನ್ನು ನಾಲ್ಕನೇದಾಗಿ ಇವನೊಬ್ಬ ಅತಿ ಆಸೆಯುಳ್ಳಂಥ ಮೂರ್ಖನಾಗಿದ್ದನು. ಈ ಶ್ರೀಮಂತನಿಗೆ ಇದ್ದ ಅತಿ ಆಸೆ ಏನು? ಲೂಕನು ಬರೆದ ಪುಸ್ತಕ 12:18 ನಾನು ಹೀಗೆ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೆಡವೆಯಾಕಿ ದೊಡ್ಡದಾಗಿ ಕಟ್ಟುತ್ತೇನೆ ಮತ್ತು ಅಲ್ಲಿ ನನ್ನ ಎಲ್ಲ ಬೆಳೆಗಳನ್ನು ನಾನು ಸರಕುಗಳನ್ನು ಕೂಡಿಸುತ್ತೇನೆ ಎನ್ನುವಂತಹ ಆಸೆ ಹಂಬಲ ಅವನಿಗಿತ್ತು. ಅವನಿಗೆ ಈಗಾಗಲೇ ಕಣಜಗಳು ಇತ್ತು. ಆ ಕಣಜಗಳಲ್ಲಿ ಅವನಿಗೆ ಬೆಳೆದ ಸಾಮಗ್ರಿಗಳನ್ನು ತುಂಬಿಡಬಹುದಂತಹ ಕಣಜಗಳು ಅವನಲ್ಲಿತ್ತು. ಆದರೆ ಆ ಕಣಜಗಳು ಸಾಕಾಗುವುದಿಲ್ಲ ಎಂಬುದಾಗಿ ಅವನು ಹೇಳುವವನಾಗಿದ್ದಾನೆ. ಈ ಕಣಜಗಳನ್ನೆಲ್ಲ ನಾನು ಕೆಡವಿಹಾಕಿ ದೊಡ್ಡ ಕಣಜವನ್ನು ಕಟ್ಟುತ್ತೇನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಎಂದರೆ ಅವನಿಗೆ ಬಡವರ ಬಗ್ಗೆ, ನೆರೆಯವರ ಬಗ್ಗೆ ಯಾವುದೇ ರೀತಿಯಲ್ಲಿ ಕಾಳಜಿ ಇರಲಿಲ್ಲ. ಆದರೆ ಅವನಿಗೆ ತಾನು ಯಥೇಚ್ಛವಾಗಿ ತನ್ನನ್ನು ಆಸ್ತಿಯನ್ನು ಸಂಪಾದಿಸಿಕೊಳ್ಳಬೇಕು, ಬೆಳೆದ ಎಲ್ಲ ಧಾನ್ಯಗಳಲ್ಲಿ ದವಸಗಳಲ್ಲಿ ನಾನೇ ತಿಂದು ಕುಡಿದು ಸಂತೋಷದಿಂದ ಇರಬೇಕು ಎಂಬುವಂತಹ ಅಹಮ್ಮು ಅವನಲ್ಲಿತ್ತು. ದೇವರ ವಾಕ್ಯ 3:9-10 ಓದಬೇಕಾದರೆ, ನಿನ್ನ ಆಸ್ತಿಯು ನಿನ್ನ ಎಲ್ಲ ಅಭಿವೃದ್ಧಿಯ ಪ್ರಥಮ ಫಲದಲ್ಲಿಯೂ ಕರ್ತನನ್ನು ಸನ್ಮಾನಿಸು, ಹೀಗೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬಲ್ಪಡುವುದು ಮತ್ತು ಹೊಸ ದ್ರಾಕ್ಷರಸದಿಂದ ನಿನ್ನ ತೊಟ್ಟಿಗಳು ತುಂಬಲ್ಪಡುವುದು ಎಂಬುದಾಗಿ ದೇವರು ವಾಗ್ದಾನ ಮಾಡಿರ್ತಕ್ಕಂಥದ್ದನ್ನು ಅವನು ಮರೆಯುವಂಥವನಾಗಿದ್ದಾನೆ. ಪ್ರಥಮ ಫಲದಿಂದ ನೀನು ಕರ್ತನನ್ನು ಸನ್ಮಾನಿಸು ಎಂಬುದಾಗಿ ಹೇಳುವಾಗ ಅವನು ಕರ್ತನನ್ನು ಸನ್ಮಾನಿಸುವುದಕ್ಕಿಂತ ಬದಲಾಗಿ ತನ್ನನ್ನು ತಾನು ಸನ್ಮಾನಿಸಿಕೊಳ್ತಕ್ಕಂಥವನಾಗಿದ್ದಾನೆ. ನಾನು ಯಥೇಚ್ಛವಾಗಿ ಬೆಳೆದಿದ್ದೇನೆ, ನನ್ನಲ್ಲಿ ಅನೇಕ ಆಸ್ತಿ ಇದೆ, ನನ್ನಲ್ಲಿ ಅನೇಕ ವರ್ಷಗಳಿಗೆ ತಿಂದು ಕುಡಿದು ಸಂತೋಷದಿಂದ ಸಮೃದ್ಧಿಯಾಗಿ ಇರುವಂತಹ ಬೆಳೆ ನನಗೆ ಬಂದಿದೆ ಎಂಬುದಾಗಿ ತನ್ನನ್ನು ತಾನು ಸನ್ಮಾನಿಸಿಕೊಂಡು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂಥವನಾಗಿದ್ದಾನೆ. ಈ ವಾಕ್ಯದಂತೆ ದೇವರು ಈ ಶ್ರೀಮಂತನನ್ನು ಆಶೀರ್ವದಿಸಿದರು. ಆದರೆ ಅವನು ದೇವರನ್ನು ಜ್ಞಾಪಕ ಮಾಡಿಕೊಳ್ಳಲೇ ಇಲ್ಲ. ದೇವರು ಇತರರನ್ನು ಆಶೀರ್ವದಿಸಿ ಅದರ ಕಡೆಗೆ ಮನ ತಿರುಗಿ ಕೃತಜ್ಞತೆ ಮಾಡಬೇಕು ಎನ್ನುವ ಮನಸ್ಸು ಅವನಿಗೆ ಬರಲೇ ಇಲ್ಲ. ನಾನು ಮನ ತಿರುಗಬೇಕು, ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸಬೇಕು, ದೇವರೇ ನನಗೆಲ್ಲವನ್ನು ಕೊಟ್ಟಿದ್ದಾನೆ ಅನ್ನುವಂತಹ ಆ ಆಶೀರ್ವಾದವನ್ನು ಅವನು ಹಿಂತಿರುಗಿ ನೋಡಲೇ ಇಲ್ಲ. ಅದೇ ರೀತಿಯಾಗಿ ನಮಗೂ ಸಹ ದೇವರು ಪ್ರತಿನಿತ್ಯವೂ ಯಥೇಚ್ಛವಾಗಿ ಆಶೀರ್ವಾದವನ್ನು ನೀಡುವವರಾಗಿದ್ದಾರೆ. ಆದರೆ ನಾವು ಸಹ ದೇವರನ್ನು ಮಾಡಿಕೊಳ್ಳದೆ ದೇವರ ಕಡೆಗೆ ಮನ ತಿರುಗದೆ ಜೀವಿಸುವವರಾಗಿದ್ದೇವೆ. ಯಾರೇ ಒಬ್ಬ ವ್ಯಕ್ತಿ ತಾನು ಮನ ತಿರುಗದೆ, ತಾನು ಮಾಡಿದ ತಪ್ಪನ್ನು ಅರಿತುಕೊಳ್ಳದೆ, ಪಶ್ಚಾತ್ತಾಪ ಪಡೆದೆ ಆತನ ಜೀವಿತದಲ್ಲಿ ಆತ್ಮನ ಫಲಗಳು ಕಾಣಲು ಸಾಧ್ಯವಿಲ್ಲ. ಯಾವ ಒಬ್ಬ ವ್ಯಕ್ತಿ ಮನ ತಿರುಗಿ ಪಶ್ಚಾತ್ತಾಪ ಪಟ್ಟಾಗ ಮಾತ್ರ ಆತನಲ್ಲಿ ಆತ್ಮನ ಫಲಗಳು ಕೂಡಿರ್ತವಂತ ನಾವು ನೋಡುವರ್ತವರಾಗಿದ್ದೇವೆ. ಅದಕ್ಕೋಸ್ಕರ ದೇವರು ಹೇಳುವವರಾಗಿದ್ದಾರೆ, ಅವರ ಫಲಗಳಿಂದಲೇ ನೀವು ತಿಳಿದುಕೊಳ್ಳುವಿರಿ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಪ್ರಕಟಣೆ ಪುಸ್ತಕದಲ್ಲಿ ಕೊನೆಯ ಸಭೆ ಲವೋದಿಕೆಯ ಸಭೆ. ಈ ಲವೋದಿಕೆಯ ಸಭೆಗೆ ದೇವರು ಮಣತಿರುಗುವಂತೆ ಹೇಳುವವರಾಗಿದ್ದಾರೆ. ನೀನು ಮಣತಿರುಗದೇ ಇದ್ದರೆ ನಿನ್ನನ್ನು ನಾನು ನನ್ನ ಬಾಯಿಯಿಂದ ಕಾರುತ್ತೇನೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಮಣತಿರುಗದ ಜನರು ಯಾರೇ ಆದರೂ ಸಹ ಆತ್ಮನನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ, ಅವರಲ್ಲಿ ಆತ್ಮನ ಫಲಗಳು ಬರಲು ಸಾಧ್ಯವಿಲ್ಲ. ಅದಕ್ಕೆ ಪೌಲನು ತನ್ನ ಪತ್ರಿಕೆಯಲ್ಲಿ ಏನೇ ಮಾಡಿದರೂ ಅದನ್ನು ದೇವರ ಮಹಿಮೆಗೋಸ್ಕರ ಮಾಡಿರಿ ಎಂಬುದಾಗಿ ತಿಳಿಸುವಂತೆವನಾಗಿದ್ದಾನೆ. ಆದ್ದರಿಂದಲೇ ಪ್ರಕಟಣೆ ಪುಸ್ತಕ 14:6-7 ವಚನದಲ್ಲಿ ನಾವು ನೋಡಬೇಕಾದರೆ ನಿತ್ಯ ಸುವಾರ್ತೆ ಎನ್ನುವುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಆ ನಿತ್ಯ ಸುವಾರ್ತೆ ಏನೆಂದರೆ ದೇವರಿಗೆ ಭಯಪಟ್ಟು ಆತನನ್ನು ಮಹಿಮೆ ಪಡಿಸಿರಿ, ಯಾಕೆಂದರೆ ಆತನು ನ್ಯಾಯ ವಿಚಾರಣೆ ಮಾಡುವ ಗಳಿಗೆ ಬಂದಿದೆ ಎಂಬುದಾಗಿ ದೇವರು ನಮ್ಮನ್ನು ಕರೆಯುವಂಥವರಾಗಿದ್ದಾರೆ. ದೇವರು ಪರಲೋಕದಲ್ಲಿ ನಮ್ಮ ಪ್ರತಿಯೊಬ್ಬೊಬ್ಬರ ಇತಿಹಾಸವನ್ನು ಪರೀಕ್ಷೆ ಮಾಡುವವರಾಗಿದ್ದಾರೆ. ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುತ್ತಿದ್ದೇವೆ ಎಂಬುದನ್ನು ಅವರು ನೋಡುವವರಾಗಿದ್ದೇವೆ. ಈ ಒಬ್ಬ ಶ್ರೀಮಂತನಾದಂಥ ಮೂರ್ಖನ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ, ಅಥವಾ ಪರಲೋಕ ನಮ್ಮನ್ನು ನೋಡಿ ಒಳ್ಳೆಯ ಸೇವಕನೇ ಎನ್ನುವ ರೀತಿಯಲ್ಲಿ ನಾವು ಜೀವಿಸ್ತಕ್ಕಂಥವರಾಗಿದ್ದೇವಾ ಎಂಬುದನ್ನು ಪರಲೋಕ ನೋಡಿ ನಮ್ಮನ್ನು ಪರೀಕ್ಷಿಸ್ತಕ್ಕಂಥದ್ದಾಗಿದೆ. ಲೋಕನು ಬರೆದ ಸುವಾರ್ತೆ 12:19 ವಚನದಲ್ಲಿ ನಾವು ನೋಡುವುದಾದರೆ, ನಾನು ನನ್ನ ಆತ್ಮಕ್ಕೆ ಆತ್ಮವೇ ಅನೇಕ ವರ್ಷಗಳಿಗಾಗಿ ನಿನಗೆ ಬಹಳ ಸರಕು ಇಡಲ್ಪಟ್ಟಿದೆ, ನೀನು ವಿಶ್ರಮಿಸಿಕೋ, ತಿನ್ನು ಕುಡಿ, ಆನಂದವಾಗಿರು ಎಂದು ಹೇಳುವುದನ್ನು ನಾವು ಇಲ್ಲಿ ನೋಡುವವರಾಗಿದ್ದೇವೆ. ಈ ಮೂರ್ಖ ಶ್ರೀಮಂತ ದೇವರನ್ನು ಯಾವುದೇ ರೀತಿಯಲ್ಲೂ ಮಹಿಮೆಪಡಿಸದೆ ತನ್ನನ್ನು ತಾನು ಮಹಿಮೆಪಡಿಸಿಕೊಳ್ಳುವವನಾಗಿದ್ದಾನೆ. ತಿನ್ನು ಕುಡಿ, ನಿನಗೆ ಬಹಳ ಸರಕು ಇಡಲ್ಪಟ್ಟಿದೆ, ನೀನು ವಿಶ್ರಮಿಸಿಕೋ ಮತ್ತು ಆನಂದವಾಗಿರು ಎಂಬುದಾಗಿ ತನ್ನನ್ನು ತಾನು ಅವನು ಹೇಳಿಕೊಳ್ಳುವುದನ್ನು ನೋಡುವಂಥವರಾಗಿದ್ದೇವೆ. ಆತನು ದೇವರ ಎಲ್ಲ ಆಶೀರ್ವಾದಗಳನ್ನು ಮರೆತಿದ್ದನು, ದೇವರ ಎಲ್ಲ ಆಶೀರ್ವಾದಗಳಿಗೂ ಒಡೆಯನು ಎಂಬುದನ್ನು ಅವನು ಮರೆತಿದ್ದನು. ತನ್ನ ಅತಿಯಾದಂಥ ಆಸೆಯ ನಿಮಿತ್ತವಾಗಿ ಅವನು ದೇವರನ್ನು ಮರೆತು ಜೀವಿಸುವವನಾಗಿದ್ದನು ಎಂಬುದನ್ನು ಈ ಒಂದು ಸಾಮ್ಯದಿಂದ ನಾವು ನೋಡುವವರಾಗಿದ್ದೇವೆ. ಯಾವ ರೀತಿಯಲ್ಲೂ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಬೇಕು ಎನ್ನುವಂಥ ಹಂಬಲ ಅವನಲ್ಲಿತ್ತು. ಅದಕ್ಕೋಸ್ಕರವೇ ಇರ್ತಕ್ಕಂಥ ಕಣಜಗಳನ್ನೆಲ್ಲ ಕೆಡವಿಯಾಕಿ ನಾನು ಇನ್ನೂ ದೊಡ್ಡ ಕಣಜವನ್ನು ಕಟ್ಟುತ್ತೇನೆ ಎಂದರೆ ಅವನು ಹೇಗಾದರೂ ಮಾಡಿ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಬೇಕು ಅನ್ನುವಂಥ ಹಂಬಲ ಅವನಲ್ಲಿತ್ತು. ಆದರೆ ಯಾವಾಗ ಒಬ್ಬ ವ್ಯಕ್ತಿ ತನಗೆ ತಾನು ಆಸೆ ಅಹಂಕಾರ ಬರುತ್ತದೆ, ಆವಾಗ ಅವನು ಹೃದಯದಲ್ಲಿ ಪರಿಶುದ್ಧಾತ್ಮ ಕ್ರಿಯೆಯನ್ನು ಮಾಡುವುದಿಲ್ಲ, ಅವನ ಆತ್ಮದಲ್ಲಿ ಬೇರೆ ಒಂದು ಆತ್ಮ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದಾಗಿದೆ. ಪರಿಶುದ್ಧಾತ್ಮನು ಕ್ರಿಯೆ ಮಾಡುವ ಜಾಗದಲ್ಲಿ ಬೇರೆ ಒಂದು ಆತ್ಮ ಕ್ರಿಯೆ ಮಾಡ್ತಕ್ಕಂಥದ್ದಾಗಿದೆ. ಯಾವಾಗ ನಮ್ಮಲ್ಲಿ ನಾವು ಅಹಂಕಾರ ಅಹಮಿಗೆ ಬದಲಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಮುಂದೆ ಬಂದಾಗ ಪರಿಶುದ್ಧಾತ್ಮ ನಮ್ಮಲ್ಲಿ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದಾಗಿದೆ. ಪರಿಶುದ್ಧಾತ್ಮನ ಕಾರ್ಯಗಳು ನಮ್ಮಲ್ಲಿ ಬರ್ತಕ್ಕಂಥದ್ದಾಗಿದೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಶಿಷ್ಯರಲ್ಲಿ ಒಂದು ಒಗ್ಗಟ್ಟಿರಲಿಲ್ಲ. ಅವರಲ್ಲಿ ಕ್ರಿಸ್ತನು ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕಾದರೆ ನಾವು ಎಡಗಡೆಯಲ್ಲಿಯೂ ಬಲಗಡೆಯಲ್ಲಿಯೂ ಕುಳಿತುಕೊಂಡು ಕ್ರಿಸ್ತನ ಜೊತೆಯಲ್ಲಿ ಆಡಳಿತ ಮಾಡಬೇಕು, ನಾನು ದೊಡ್ಡವನಾಗಬೇಕು, ನಾನು ನನಗೆ ಅದು ಬೇಕು, ನನಗೆ ಇದು ಬೇಕು ಎನ್ನುವಂಥ ಆಸೆ ಅಂಬಲ ಶಿಷ್ಯರಲ್ಲಿತ್ತು. ಆದರೆ ಯಾವಾಗ ಕ್ರಿಸ್ತನು ಸಿಲುಬೆಯಲ್ಲಿ ಮರಣ ಹೊಂದಿದಂತಹ ಆ ಒಂದು ಕಾರ್ಯವನ್ನು ಅವರು ನೋಡ್ತಕ್ಕಂಥವರಾಗಿದ್ದಾರೋ ಆವಾಗ ಅವರ ಮನಸ್ಸು ಬದಲಾಗ್ತಕ್ಕಂಥದ್ದಾಗಿದೆ. ಮೇಲಂತಸ್ತಿನಲ್ಲಿ ಒಟ್ಟಾಗಿ ಕೂಡಿ ಬರ್ತಕ್ಕಂಥವರಾಗಿದ್ದಾರೆ. ಅವರ ಮನಸ್ಸಿನಲ್ಲಿ ಒಟ್ಟಾಗಿ ಕೂಡಿ ಬಂದು ಪಾಪಗಳನ್ನು ಹರಕೆ ಇಡುವಾಗ ಪರಿಶುದ್ಧಾತ್ಮನು ಅವರ ಮೇಲೆ ಬರ್ತಕ್ಕಂಥವನಾಗಿದ್ದಾನೆ. ಅವರು ಬಲವನ್ನು ಹೊಂದಕ್ಕಂಥವರಾಗಿದ್ದಾರೆ. ಆ ಸಮಯದಲ್ಲಿ ಅಪೊಸ್ತಲ ಕೃತ್ಯಗಳು 2:44-45 ವಚನವನ್ನು ನೋಡುವಾಗ ನಂಬಿದವರೆಲ್ಲರೂ ಒಟ್ಟಾಗಿ ತಮಗಿದ್ದದ್ದ ವಧುವಾಗಿ ಅನುಭವಿಸುತ್ತಿದ್ದರು ಮತ್ತು ಅವರು ಚಿರ ಆಸ್ತಿ ಸ್ವತ್ತುಗಳನ್ನು ಮಾರಿ ಪ್ರತಿಯೊಬ್ಬೊಬ್ಬನಿಗೆ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಿದ್ದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಯಾವಾಗ ಪರಿಶುದ್ಧಾತ್ಮನು ಅವರಲ್ಲಿ ಬರ್ತಕ್ಕಂಥದ್ದಾಗಿದೆಯೋ ಆವಾಗ ಅವರಲ್ಲಿ ಆ ಒಂದು ಸ್ವಾರ್ಥ, ಆ ಒಂದು ನಾನೇ ಹೆಚ್ಚಾಗಿ ಬೆಳೆಯಬೇಕು ಅನ್ನುವಂಥದ್ದು ಬರುವುದಿಲ್ಲ. ಅದಕ್ಕೆ ಬದಲಾಗಿ ತಮ್ಮಲ್ಲಿರ್ತಕ್ಕಂಥ ಆಸ್ತಿಗಳನ್ನು ಬೇರೆಯವರಿಗೂ ಹಂಚತಕ್ಕಂಥವರಾಗಿದ್ದಾರೆ. ಎಲ್ಲರೂ ಸರ ಸರಿ ಸಮಾನವಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾವಾಗ ಪರಿಶುದ್ಧಾತ್ಮ ನಮ್ಮಲ್ಲಿ ಕ್ರಿಯೆ ಮಾಡ್ತಕ್ಕಂಥದ್ದಾಗಿದೆ, ಶಿಷ್ಯರು ಮತ್ತು ಕ್ರಿಸ್ತನು ನಂಬಿದ ಜನರೆಲ್ಲರೂ ಏನು ಮಾಡಿದರು ಎಂಬುದಾಗಿ ನಾವು ನೋಡಬೇಕಾದರೆ, ಕ್ರಿಸ್ತನು ನನಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ ಅನ್ನುವಂತಹ ಆ ಒಂದು ವಿಚಾರವನ್ನು ಅರಿತುಕೊಂಡು ತಮ್ಮಲ್ಲಿರ್ತಕ್ಕಂಥ ಸ್ವಾರ್ಥವನ್ನು ಬಿಡುವಂಥವರಾಗಿದ್ದಾರೆ, ಎಲ್ಲವನ್ನ ಒದುವರಾಗಿ ಅನುಭವಿಸುವಂಥವರಾಗಿದ್ದಾರೆ. ಆದರೆ ಈ ಶ್ರೀಮಂತನಾದಂಥ ಮೂರ್ಖನು ತಾನು ಒಬ್ಬನೇ ಎಲ್ಲವನ್ನ ಅನುಭವಿಸಬೇಕು ಎಂದು ಅತಿಯಾದ ಆಸೆಯಿಂದ ಜೀವಿಸುವವನಾಗಿದ್ದನು ಎಂಬುದನ್ನು ಈ ಸಾಮ್ಯದಲ್ಲಿ ನಾವು ನೋಡಬಹುದಾಗಿದೆ. ಆದರೆ 5ನೇದಾಗಿ, ಅವನತಿ ಹೊಂದುವ ಮೂರ್ಖನು. ಈ ಶ್ರೀಮಂತನಾದಂಥ ಮೂರ್ಖನನ್ನು ಗಮನಿಸಿದರೆ ಅವನು ತನ್ನ ಜೀವನದಲ್ಲಿ ಮರಣವೇ ಇಲ್ಲ ಎನ್ನುವ ರೀತಿಯಲ್ಲಿ ಜೀವಿಸುವವನಾಗಿದ್ದನು. ನಾನು ಸದಾಕಾಲವೂ ಜೀವಿಸ್ತಕ್ಕಂಥವನಾಗಿದ್ದೇನೆ, ನನಗೆ ಸಾವೇ ಬರುವುದಿಲ್ಲ ಎಂಬುದಾಗಿ ದೇವರನ್ನು ಮರೆತು ಜೀವಿಸುವಂಥವನಾಗಿದ್ದನು. ನನ್ನ ಆತ್ಮವೇ ನೀನು ಕುಡಿದು ವಿಶ್ರಮಿಸಿಕೊಂಡು ಸಂತೋಷವಾಗಿ ಅನೇಕ ವರ್ಷಗಳು ನೀನು ಜೀವಿಸುವಿ ಎಂಬುದಾಗಿ ಅವನು ಹೇಳುವಂಥವನಾಗಿದ್ದಾನೆ. ಸತ್ಯವೇದದಲ್ಲಿ ಬಾಬೆಲ್ ನಾವು ನೋಡುವವರಾಗಿದ್ದೇವೆ. ಬಾಬೆಲಿನ ಅರಸನಾದಂಥ ನೆಬುಕದ್ನೆಜ್ಜರ್ ಅವನಿಗೆ ಯಾವಾಗ ಅಂತ್ಯ ಬರುತ್ತದೆ ಎಂದು ತಿಳಿಯದೆ ತನ್ನನ್ನು ತಾನು ಅವನು ಹೆಚ್ಚಿಸಿಕೊಂಡನು. ನಾನು ಕಾಟಿದ ಬಾಬಿಲೋನ್ ಎಂಬುದಾಗಿ ಅಹಂಕಾರದಿಂದ ಜೀವಿಸುವಾಗ ಅವನಿಗೆ ಅಂತ್ಯ ಬಂತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಶ್ರೀಮಂತ ಮನುಷ್ಯನು ಸಹ ಅದೇ ರೀತಿಯಾಗಿ ಅನೇಕ ವರ್ಷಗಳವರೆಗೆ ನೀನು ತಿಂದು ಕುಡಿದು ಜೀವಿಸುವಾಗ ದೇವರು ಅವನಿಗೆ ಈ ಮೂರ್ಖನಾದಂತಹ ಶ್ರೀಮಂತನಿಗೆ ಆ ಮರಣದ ಬಗ್ಗೆ ತಿಳಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಲ್ಲಿ ಈ ಶ್ರೀಮಂತನಾದ ಮೂರ್ಖನು ಸಹ ಅದೇ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ, ನಾನು ಅನೇಕ ವರ್ಷಗಳವರೆಗೆ ಜೀವಿಸುತ್ತೇನೆ ಎಂಬುದಾಗಿ. ಆ ಸಮಯದಲ್ಲಿ ದೇವರು ಈ ರೀತಿಯಾಗಿ ಹೇಳುವಂಥವರಾಗಿದ್ದಾರೆ. ಲೂಕನು ಬರೆದ ಪುಸ್ತಕ 12:20 ವಚನದಲ್ಲಿ ನಾವು ನೋಡುವುದಾದರೆ ಅವನಿಗೆ, ಬುದ್ಧಿಹೀನೇ ಮೂರ್ಖನೇ, ಈ ರಾತ್ರಿ ನೀನು ಪ್ರಾಣವು ಕೇಳಲ್ಪಡುವುದು, ಆಗ ನೀನು ಕೂಡಿಸಿಕೊಂಡ ಆಸ್ತಿಯು ಯಾರಿಗಾಗುವುದು ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಈ ರಾತ್ರಿಯೇ ನಿನ್ನ ಆತ್ಮವನ್ನು ನಾನು ತೆಗಿತೇನೆ, ನಿನಗೆ ಮರಣ ಬರತಕ್ಕಂಥದ್ದಾಗಿದೆ, ಆವಾಗ ನೀನು ಕೂಡಿಸ್ತಕ್ಕಂಥ ಈ ಒಂದು ಆಸ್ತಿ ಯಾರಿಗೆ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಇತಿಹಾಸದಲ್ಲಿ ಬಾಬಿಲೋನ್, ಗ್ರೀಕ್, ರೋಮ್, ಮೇದೋ ಪರ್ಷಿಯಾ ಈ ರಾಜ್ಯಗಳು ಸದಾಕಾಲವೂ ಆಡಳಿತ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ಅವರು ಆಕ್ರಮಣ ಮಾಡಿದರು. ಆದರೆ ದೇವರು ಆ ಎಲ್ಲ ರಾಜ್ಯಗಳನ್ನು ನಾಶ ಮಾಡಿದನು. ಮತ್ತೆ ಈ ಲೋಕವನ್ನು ಆಡಳಿತ ಮಾಡುವಾಗ ಕೊನೆಯ ರಾಜ್ಯ ಅದು ಬಾಬೆಲ್, ಮರ್ಮ ಬಾಬೆಲ್. ಪ್ರಕಟಣೆ ಪುಸ್ತಕ 17:7-8 ವಚನದಲ್ಲಿ ಓದಬೇಕಾದರೆ ಈ ಬಾಬೆಲ್ ಬಗ್ಗೆ, ಈ ಮರ್ಮ ಬಾಬೆಲ್ ಬಗ್ಗೆ, ಒಂದು ಆತ್ಮಿಕ ಸಭೆಯ ಬಗ್ಗೆ ದೇವರು ಏನು ಹೇಳುವಂಥವರಾಗಿದ್ದಾರೆ ಅಂದರೆ, ಅದು ಸಹ ಕೊನೆಯ ಕಾಲದಲ್ಲಿ ನನಗೆ ಅಳಿವೇ ಇಲ್ಲ, ನನಗೆ ಸಾವೇ ಇಲ್ಲ, ನಾನೇ ಆಡಳಿತ ಮಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಈ ಲೋಕದಲ್ಲಿ ಆಡಳಿತ ಮಾಡ್ತಕ್ಕಂಥದ್ದಾಗಿದೆ. ಆದರೆ ದೇವರು ಹೇಳುವಂಥವರಾಗಿದ್ದಾರೆ. ಪ್ರಕಟಣೆ ಪುಸ್ತಕ 17:7-8 ಓದಬೇಕಾದರೆ ಅವಳು ಎಷ್ಟರ ಮಟ್ಟಿಗೆ ತನ್ನನ್ನು ಘನಪಡಿಸಿಕೊಂಡು ವೈಭವದಿಂದ ಜೀವಿಸಿದಳೋ ಅಷ್ಟರ ಮಟ್ಟಿಗೆ ಅವಳಿಗೆ ಯಾತನೆಯನ್ನು, ದುಃಖವನ್ನು ಕೊಡಿರಿ. ಯಾಕೆಂದರೆ ಅವಳು ತನ್ನ ಹೃದಯದಲ್ಲಿ, ನಾನು ರಾಣಿಯಾಗಿ ಕುಳಿತುಕೊಂಡಿದ್ದೇನೆ, ನಾನು ವಿಧವೇ ಇಲ್ಲ, ದುಃಖವನ್ನು ಕಾಣುವುದೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾಳೆ. ಆದರೆ ಅವಳಿಗೆ ಮರಣ, ದುಃಖ, ಶಾಮ ಎಂಬ ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸುವವು. ಅವಳು ಬೆಂಕಿಯಿಂದ ಸಂಪೂರ್ಣವಾಗಿ ಸುಟ್ಟು ಹೋಗುವವಳು. ಅವಳಿಗೆ ದಂಡನೆಯನ್ನು ವಿಧಿಸಿದ ದೇವರಾಗಿರುವ ಕರ್ತನು ಬಲಿಷ್ಠನೇ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಕೊನೆಯ ಮರ್ಮ ಬಾಬಿಲೋನ್ ಆತ್ಮಿಕ ಸಭೆಯನ್ನು ಸೂಚಿಸತಕ್ಕಂಥದ್ದಾಗಿದೆ. ತಾನು ಎಂದೂ ನಾಶವಾಗುವುದಿಲ್ಲ ಎಂದು ನೆನೆಸುತ್ತಿರುವ ಈ ಒಂದು ಆತ್ಮಿಕ ಸಭೆ ಮರ್ಮ ಬಾಬಿಲೋನ್ ಸಿಂಹಾಸನದಲ್ಲಿ ಕುಳಿತುಕೊಳ್ತಕ್ಕಂಥದ್ದಾಗಿದೆ. ನನ್ನನ್ನು ಯಾರೂ ಸಹ, ದೇವರು ಸಹ ನಾಶ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಂತಹ ಒಂದು ವಿಚಾರವನ್ನ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆದರೆ ಸಲಮೋನನು ಹೇಳುವಂತವನಾಗಿದ್ದಾನೆ ಪ್ರಸಂಗಿ ಪುಸ್ತಕದಲ್ಲಿ, ವ್ಯರ್ಥವೂ ವ್ಯರ್ಥ, ಸಮಸ್ತವೂ ವ್ಯರ್ಥ, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಂಡು ನೆಲೆಯುವುದೇ ಮನುಷ್ಯರ ಕರ್ತವ್ಯ ಎಂಬುದಾಗಿ ಅವನು ತನ್ನ ಪುಸ್ತಕದಲ್ಲಿ ಬರೀತಕ್ಕಂಥವನಾಗಿದ್ದಾನೆ. ಎಲ್ಲೋ ವ್ಯರ್ಥ, ಮನುಷ್ಯನ ಆಸ್ತಿ, ಅಂತಸ್ತು, ಪದವಿ, ಸನ್ಮಾನ, ಬಹುಮಾನ ಹಿಂದೆ ಹೋಗುವವರದ್ರೆ ಎಲ್ಲವೂ ಸಹ ವ್ಯರ್ಥ. ಆದರೆ ಆತನ ಆಜ್ಞೆಗಳನ್ನು ಕೈಗೊಂಡು ಆತನಿಗೆ ಭಯಪಡುವುದೇ ಮನುಷ್ಯರೆಲ್ಲರ ಕರ್ತವ್ಯ ಎಂಬುದಾಗಿ ಅವನು ಹೇಳುವಂಥವನಾಗಿದ್ದಾನೆ. ಈ ಬುದ್ಧಿಯ ಶ್ರೀಮಂತನು ತನ್ನ ಜೀವವನ್ನು ಆ ರಾತ್ರಿ ತೆಗೆಯುತ್ತೇವೆ ಎಂಬುದಾಗಿ ದೇವರು ಹೇಳುವಾಗ ಅವನು ಯೋಚಿಸುವಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಅವನು ಶ್ರೀಮಂತ ಮೂರ್ಖತನದಿಂದ ರಾತ್ರಿ ನಾನು ಕುಡಿದು ತಿಂದು ಸಂತೋಷದಿಂದ ಜೀವಿಸ್ತೇನೆ ಎಂಬುದಾಗಿ ಅವನು ನೆನೆಸಿದ್ದನು. ಆದರೆ ದೇವರು ಹೇಳುವಂಥವರಾಗಿದ್ದಾರೆ, ಈ ರಾತ್ರಿ ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ ಎಂಬುದಾಗಿ ಹೇಳುವಾಗ ಅವನು ಸಂಪಾದಿಸುತ್ತಿದ್ದ ಆಸ್ತಿಯೆಲ್ಲ ಯಾರ ಪಾಲಾಗುವುದು ಎಂಬುದನ್ನು ಅವನು ತಿಳಿದುಕೊಳ್ಳದೇ ಇದ್ದನು. ಅದೇ ರೀತಿಯಾಗಿ ನಾವು ಸಹ ಈ ಕೊನೆಯ ಕಾಲದಲ್ಲಿ ಜೀವಿಸುವಂಥವರಾಗಿದ್ದೇವೆ. ಆದ್ದರಿಂದ ನಮ್ಮ ಜೀವಿತ ದೇವರ ಕೈಯಲ್ಲಿದೆ. ಪ್ರಿಯರೇ, ಪ್ರಿಯ ಕೇಳುಗರೆ, ನಮ್ಮ ಜೀವಿತ ಯಾವ ಮನುಷ್ಯರ ಕೈಯಲ್ಲೂ ಇಲ್ಲ, ಅದು ದೇವರ ಜೀವಿತ ದೇವರ ಕೈಯಲ್ಲಿ ಮಾತ್ರ ಇದೆ. ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ಸಹ ತಿಳಿದಿಲ್ಲ, ದೇವರಿಗೆ ಮಾತ್ರ ಗೊತ್ತು. ಆದ್ದರಿಂದ ಈ ಸಾಮ್ಯ ನಮಗೆ ಏನನ್ನು ತಿಳಿಸುತ್ತದೆ ಎಂದರೆ, ನಮ್ಮ ಜೀವಿತದಲ್ಲೂ ಸಹ ಅನೇಕ ಆಸೆ ಇಟ್ಟುಕೊಂಡಿರುವವರಾಗಿದ್ದೇವೆ. ಆದರೆ ಆ ಆಸೆಯನ್ನೆಲ್ಲ ದೇವರು ನಮಗೆ ಚಿತ್ತ ಕೊಟ್ಟರೆ ಮಾತ್ರ ನಾವು ಈಡೇರಿಸಲು ಸಾಧ್ಯ. ದೇವರ ಚಿತ್ತ ಇಲ್ಲಾಂದರೆ ನಾವು ಯಾರೂ ಸಹ ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಿಲ್ಲ. ಕೃಪೆ ಕಾಲ ಯಾವಾಗ ಮುಗಿಯುತ್ತದೆ ಎಂಬುದಾಗಿ ನಮಗೆ ಯಾರಿಗೂ ಸಹ ಗೊತ್ತಿಲ್ಲ. ಅದಕ್ಕಾಗಿ ದೇವರು ಪ್ರಕಟಣೆ ಪುಸ್ತಕ 14:6-7 ವಚನದಲ್ಲಿ ಈ ರೀತಿಯಾಗಿ ಹೇಳುವವರಾಗಿದ್ದಾರೆ, ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಯಾಕೆಂದರೆ ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ ಎಂಬುದಾಗಿ ಹೇಳುವಾಗ ಯಾವಾಗ ನಮಗೆ ಕೃಪೆ ಕಾಲ ಮುಗಿಯುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯಾವಾಗ ದೇವರು ನಮ್ಮ ಒಂದು ಇತಿಹಾಸವನ್ನು ನೋಡಿ ನ್ಯಾಯ ತೀರ್ಪು ಮಾಡ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಮಗೆ ಯಾರಿಗೂ ಸಹ ಗೊತ್ತಿಲ್ಲ. ಪ್ರಿಯ ಕೇಳುಗರೆ, ಆದ್ದರಿಂದ ಈ ಒಂದು ಸಾಮ್ಯದ ಮೂಲಕವಾಗಿ ನಾವು ಕಲಿತುಕೊಳ್ಳಬೇಕಾದಂಥ 4 ಕಾರ್ಯಗಳೇನೆಂದರೆ, ಅವನು ತನ್ನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ದನು, ಆದರೆ ದೇವರನ್ನು ಮರೆತಿದ್ದನು. ಅವನು ತನ್ನ ಕೆಲಸವನ್ನಲ್ಲಿ ತುಂಬ ಆಸಕ್ತಿಯಿಂದ ಮಾಡುತ್ತಿದ್ದನು, ದೇವರನ್ನು ಮರೆತಿದ್ದನು. ಅವನು ಪ್ರಾಪಂಚಿಕ ಜೀವಿತದಲ್ಲೇ ಹಾಸಕ್ತಿದ್ದನು, ಪರಲೋಕದ ಜೀವಿತವನ್ನು ಮರೆತಿದ್ದನು. ಅವನು ವರ್ಷಗಳ ಬಗ್ಗೆ ಚಿಂತಿಸುವವನಾಗಿದ್ದನು, ತನ್ನ ಮರಣದ ಬಗ್ಗೆ ಚಿಂತಿಸಲಿಲ್ಲ. ಈ ಕಾರಣದಿಂದಲೇ ದೇವರು ಹೇಳುವವರಾಗಿದ್ದಾರೆ, ಓ ಬುದ್ಧಿಯುಳ ಹೀನನೆ, ಈ ರಾತ್ರಿ ನಿನ್ನ ಜೀವವನ್ನು ತೆಗೆಯುತ್ತೇನೆ ಎಂಬುದಾಗಿ. ಆದ್ದರಿಂದಲೇ ಪ್ರಕಟಣೆ ಪುಸ್ತಕದಲ್ಲಿ ದೇವರು ಹೇಳುವವರಾಗಿದ್ದಾರೆ, ಮನ ತಿರುಗು, ಇಲ್ಲವಾದರೆ ನಿನ್ನ ಬಾಯಿಂದ ಕಾರುತ್ತೇನೆ ಎಂಬುದಾಗಿ. ಒಂದು ಸಾರಿ ಆತ್ಮನು ನಿಮ್ಮನ್ನು ಬಾಯಿಂದ ಕಾರಿದರೆ ನಮಗೆ ಕೃಪೆ ಕಾಲ ಮುಗಿಯಿತು ಎಂದು ಅರ್ಥ. ದೇವರ ದೃಷ್ಟಿಯಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸುವವರಾಗಿದ್ದೇವೆ, ಶ್ರೀಮಂತನ ರೀತಿಯಲ್ಲಿಯಾ ಅಥವಾ ನಂಬಿಗಸ್ತನಾದಂತಹ ಬಲ ಸೇವಕನ ರೀತಿಯಲ್ಲಿಯಾ, ಯೋಚಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು, ಭೂಲೋಕವನ್ನು, ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರೇ, ಸ್ವಾಮಿ, ಈ ಬುದ್ಧಿಯುಳ್ಳ ಮೂರ್ಖನು ಅವನು ಯಾವ ರೀತಿಯಲ್ಲಿ ಶ್ರೀಮಂತಿಕೆಯಿಂದ ಕೂಡಿದನು, ಆದರೆ ಅವನು ಮೂರ್ಖತನದಲ್ಲಿ ನನ್ನ ಸಾವು ಯಾವಾಗ ಬರುತ್ತದೆ ಎಂಬುದನ್ನು ಅರಿಯದೆ, ಬಡವರಿಗೆ ತಿಳಿಸದೆ, ಬೇರೆಯವರನ್ನ ಪ್ರೀತಿ ಮಾಡದೆ ಜೀವಿಸಿದನು. ನಾನು ಒಂದು ವೇಳೆ ಇವತ್ತು ಅದೇ ರೀತಿಯಾಗಿ ಜೀವಿಸಿದಂಥ ಪಕ್ಷದಲ್ಲಿ ಸ್ವಾಮಿ ನನ್ನನ್ನು ಬದಲಾಯಿಸು, ಮನ ತಿರುಗಿ, ನೆರೆಯವರನ್ನ ಪ್ರೀತಿಸಿ, ನನಗಿದ್ದರದಲ್ಲಿ ಸಂತೋಷಪಟ್ಟು ನನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗುವ ಹಾಗೆ ನನಗೆ ಸಹಾಯ ಮಾಡು, ಆಶೀರ್ವದಿಸು ಎಂದು ತೀರ್ಮಾನಿಸುವವರ ಹೃದಯದಲ್ಲಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಮಸ್ಕಾರ ಆತ್ಮೀಯ ಕೇಳುಗರೆ, ನೀವು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಕನ್ನಡ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು 1-800-833-2231 ನಲ್ಲಿ ಈ ಸಂಖ್ಯೆಗೆ ಸಂಪರ್ಕಿಸಿ ಅಥವಾ bible@awr.org ಎಂಬುದಾಗಿ ಇಮೇಲ್ ಮಾಡಿ.